Who's my son?
கிருஷ்ணம் வந்தே மந்தபாஷதரம் திவ்யார்பகாக்ருதிம் சிகாபந்தத்ரயோபேதம் பைஷ்மீமத்வகரார்த்தம். ಗೋವಿನ ಬಗ್ಗೆ, ಕಾಮಧೇನುವಿನ ಬಗ್ಗೆ, ಅದರ ಮಹತ್ವ ಏನು ಅನ್ನೋದನ್ನು ಅನೇಕ ಮಂದಿಯ ಜ್ಞಾನಿಗಳ ಮಾತಲ್ಲಿ ನಾವು ಕಂಡುಕೊಂಡೆವು. ಮತ್ತದನ್ನು ಹೇಳಬೇಕಾದ್ದಿಲ್ಲ. ಇವತ್ತು ನಾವೇನು ಮಾಡ್ತಾ ಇದ್ದೇವೆ? ಸಾಕಲ್ಯದಿಂದ ಸಾಲಗ್ರಾಮ ಕಭಿಷೇಕ ಆಕಲಹಾಲಲಿ ಮಾಡದೆ ನಾಕೆಂಟು ನಾಯಿಗಳ ಸಾಕಿ ಮನೆಯಲ್ಲಿ ಬೆಳೆಯಬೇಕೆಂದು ಹಾಲು ಹೊಯ್ದೆ. ಶ್ರೀರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು? ಪರಮ ಪಾಪಿಷ್ಠ ನಾನು, ನರಹರಿಯೇ ನಿನ್ನ ನಾಮಸ್ಮರಣ ಮಾಡದೆ ನರಕದಲ್ಲಿ ಗುರಿಯಾದೆನೋ ಅಂತ ಹೇಳಿಕೊಂಡು ನಾವೇನು ಮಾಡ್ತಾ ಇದ್ದೇವೆ ಅನ್ನೋದಕ್ಕೆ ದಾಸರು ಈ ಮಾತಲ್ಲಿ ತೋರಿಸ್ತಾ ಇದ್ದಾರೆ. ಮನೆಯಲ್ಲಿ ಶಾಲಗ್ರಾಮ ಇಟ್ಟುಕೊಂಡು ಆಕಳ ಹಾಲಲ್ಲಿ ಅಭಿಷೇಕ ಮಾಡಬೇಕು. ಆಕಳನ್ನು ಸಾಕೋದಿಲ್ಲ ನಾವು, ಆಕಳ ಹಾಲು ತಂದು ನಾಯಿಗೆ ಸುರಿದು ಬೆಳೆಯಬೇಕೆಂದು ಹಾಲು ಹೊಯ್ದೆ. ಹಾಲು ಕುಡಿದು ಬದುಕೋದಿಲ್ಲ, ಅದಕ್ಕೆ ಇನ್ನೇನು ಬೇಕು? ಮಾಂಸಾಹಾರಿಯಾಗಿರ್ತಕ್ಕಂತಹ ಪ್ರಾಣಿ ಅದನ್ನೂ ತಂದು ಹಾಕ್ತೇವೆ. ಅದು ಯಾವುದೇ ಆಗಬಹುದು, ಗೋವಿದ್ದೆ ಆಗಿರತ್ತೆ. ಮನೆಯಲ್ಲಿ ಹಾಗೆ ತಂದು ಅದನ್ನು ಸಾಕ್ತೇವೆ. ಪ್ರಸಕ್ತ ಸಮಾಜದಲ್ಲಿ ನಾವು ಹೀಗೆ ನಡ್ಕೊಳ್ತಾ ಇದ್ದೇವೆ. ನಮ್ಮ ಗೋಶಾಲೆಯಲ್ಲಿ ಬರತಕ್ಕಂತಹ ಗೋವುಗಳು ಎಷ್ಟು ಬಗೆಯ ಹಿಂಸೆಯನ್ನು ಅನುಭವಿಸಿ ಬರ್ತಾ ಇದ್ದಾವೆ, ನಾವು ಆ ಬಗ್ಗೆ ಏನು ಗಮನ ಕೊಡದೆ ಇದ್ದೇವೆ? ಕಸಾಯಿಖಾನೆಗೆ ಸಾಗಿಸ್ತಾ ಇರ್ತಾರೆ. ನಾಲ್ಕು ಮಂದಿ ಗೊತ್ತಾದ್ರೆ ರೆಡಾಗತ್ತೆ, ಎರಡು ತುಟಿ ನಾಳೆಗೆ ದಬ್ಬನ ಸೂಜಿಯಿಂದ ಅವನು ಹೊಲ್ತು ಕೊಂಡು ಹೋಗ್ತಾರೆ. ಕೂಗಬಾರದು, ಬಾರಲು ಕೂಗಿದ್ರೆ ಹತ್ತು ಮಂದಿ ಗೊತ್ತಾಗತ್ತೆ. ಅದನ್ನು ಹಾಗೆ ಹೊಲಿದು ತಗೊಂಡು ಹೋಗ್ತಾರೆ. ಯಾವುದು ಒಂದು ಊರಲ್ಲಿ ಪೇಟೆಯಲ್ಲಿ ಸಹಜವಾಗಿ ಗೂಳಿಗಳು ತಿರುಗಾಡ್ತಾ ಇರ್ತವೆ. ಯಾವತ್ತೊಂದು ದಿವಸ ಏನು ಜಗಳ ಮಾಡ್ಕೊಳ್ತಾರೆ, ಅದು ದೊಡ್ಡ ಸುದ್ದಿ ಮಾಡಿ ಆ ಗೂಳಿ ಅಂತ ಒಂದು ಗೋಶಾಲೆ ಹಾಕೋದು ಅಂತಾಯ್ತು. ಆ ಕಾಲಿಗೆ ಶೂಟ್ ಮಾಡಿದ್ರು, ತಗೊಂಡ್ಬಂದ್ರು ಗೋಶಾಲೆಯಲ್ಲಿ ಹಾಕಿದ್ರು. ಹೀಗೆ ಮಾಡಿದ್ದೇವೆ ಅನ್ನೋದನ್ನು ಹೇಳೂ ಇಲ್ಲ. ಬಂದ ಮಲಗಿದ ಆ ಗುಳಿ ಅದು ಹೇಳ್ತಾ ಇಲ್ಲ. ನಾಲ್ಕೈದು ದಿವಸದಲ್ಲಿ ಕಾಲು ಬಾವಲಿ ಪ್ರಾರಂಭ ಆಯಿತು, ಕೀವಾಗಿ ಪ್ರಾರಂಭ ಆಯಿತು. ಅಲ್ಲಿ ವ್ಯವಸ್ಥಾಪ ನೋಡಿದರೆ ಒಳಗೆ ಇನ್ನೂ ಬುಲಿಟ ಹಾಗೆ ಇದೆ. ಆಮೇಲೆ ಅದರ ಶುಶ್ರೂಷೆ ನಡೆಯಿತು. ಇನ್ನೊಂದೂರಲ್ಲಿ ಗೂಳಿಯ ದಾಂಗುಳಿಯ ಬಗ್ಗೆ ಒಂದು ದಿವಸ ಪೇಪರಲ್ಲಿ ಬಂತು. ನರಹಂತಕ ಗೂಳಿ ಒಬ್ಬ ವ್ಯಕ್ತಿ ಮೇಲೆದು ಅಟ್ಯಾಕ್ ಮಾಡಿದೆ, ಅದಕ್ಕೆ ಕೊಬ್ಬನೇ ಹಾಕಿದೆ. ಬಲಿಷ್ಠವಾದ ಒಂದು ಗೂಳಿ ಪೇಪರಲ್ಲಿ ವರ್ಣರಂಜಿತವಾದಂತಹ ಕಥೆಗಳು. ನರಹಂತಕ ಗೂಳಿ ಹಾಗೆ ಹೀಗೆ ಅಂತ ಹೇಳಿಕೊಂಡು ಪೊಲೀಸರು ಅದನ್ನು ಹಿಡಿಬೇಕು ಸೆರೆ ಹಿಡಿದ್ರು. ಅದಕ್ಕೊಂದು ಹೊತ್ತಿ ಜೈಲು ಮಾಡಿ ಜೈಲಲ್ಲಿಟ್ಟರು. ಮಂದಿ ಮರು ದಿವಸ ಸತ್ಯ ಕಥೆ ಹೊರಬಂತು. ಮೊದಲನೇ ದಿವಸ ಅರಣ್ಯರ್ಮಿತ ಕಥೆಗಳು, ನರಹಂತಕ ಗೂಳಿ ಹಾಗೆ ಹೀಗೆ ಅಂತ ಹೇಳಿಕೊಂಡು. ಮರು ದಿವಸ ಇದನ್ನು ಕಂಡು ಸಹಿಸದ ಊರಿನ ಮಂದಿ ಸತ್ಯ ಸಂಗತಿ ಏನು ಅನ್ನೋದನ್ನು ತಿಳಿಸಿದರು. ಮಾರ್ಗ ಬದಿಯಲ್ಲಿ ಮಲಗಿದ್ದಂತಹ ಗೂಳಿಗೆ ಒಬ್ಬ ಗಾಡಿ ಹೊಡೆಯುವ ಇನ್ನೊಬ್ಬ ಸೇರಿಕೊಂಡು ಅದನ್ನು ಹೊಡೆದು ತಿನ್ನಬೇಕು ಅಂತ ಹೇಳಿಕೊಂಡು ರಾತ್ರಿ ಸೇರಿ ಹೊಡೆದು ಕೊಂಡು ಹೋಗಿ ಕೊಡ್ತಾ ಇದ್ದಾರೆ. ಅದು ಸಹಜವಾಗಿ ತನ್ನ ಬರಕನ್ನು ತಪ್ಪಿಸಿಕೊಂಡಿತು. ಅವರು ಹೋಗಾದ್ರು ಮರು ದಿವಸ ಗಾಡಿ ಹೊಡೆಯುವ ಏನು ಬರ್ತಾ ಇದ್ದಾನಲ್ಲ ಅವನು ನೋಡಿ ಅವನ ಮೇಲೆ ಅಟ್ಯಾಕ್ ಮಾಡಿ ಗಾಡಿಯನ್ನು ದಬ್ಬೆ ಹಾಕಿ ಹಾಕಿ ಆದಿತ್ಯನು ಮಾರ್ಗದ ಮಧ್ಯದಲ್ಲಿ ಕುಂದಾಗಿದೆ. ಗುರುಗಳಿಗೆ ಮರುದಿವಸ ಇದು ಕೊಟ್ಟರು ಹೀಗೀಗಳಾಗಿದೆ, ಅಲ್ಲಿನ ಕೆಲವು ಸ್ವಯಂ ಸೇವಕರು ಗುರುಗಳು ಬಂದದನ್ನು ಪಾರ್ ಮಾಡಬೇಕು, ಜೀವನಿಟ್ಟಿದ್ದಾರೆ ಅದನ್ನು ಗುರುಗಳು ಮಲ್ಲಿಗೆ ಹೇಳಿದರು, ಅದನ್ನು ಬಿಡಿಸಿಕೊಂಡು ಬಂದರು, ಮರದಲ್ಲಿ ಇಟ್ಟುಕೊಂಡ್ರು. ಇಷ್ಟು ಉಗ್ರವಾದ ಧೂಳಿ ಅಂತ ಹೇಳಿಕೊಂಡು ಯಾರು ಚಿತ್ರಿಸಿದ್ದಾರಲ್ಲ ಮರದ ಬಾಳು ಅವನು ಸಣಗಲ, ಅವನು ನಿತ್ಯ ಪೋಷಣೆ ಮಾಡ್ತಾ ಇದ್ದಾನೆ. ಯಾರ ಒಂದು ಏನ ವ್ಯಗ್ರಚಿತ್ತದೆ ಉಗ್ರತನ ಏನೇನೂ ಇಲ್ಲ. ನಮ್ಮವರೇ ಹೊನ್ನಾಳಿ ಕೃಷ್ಣಾಚಾರ್ಯ ಅವಾಗ ಪ್ರಾಜೆಕ್ಟ್ ಗುರುಕುಲದಲ್ಲಿ ವಾಸುದೇವ ಗುರುಕುಲದಲ್ಲಿ ಅವರ ಅಧ್ಯಾಪಕರಾಗಿದ್ದರು. ಈ ಹುಳಿ ನಮಗೆ ಬೇಕು ಅಂತ ಹೇಳಿದರು. ಅಲ್ಲಿದ್ದ ಗುಳಿಯನ್ನು ಅವರು ಅಲ್ಲಿ ಹಾಕಿ ಹೊನ್ನಾಳಿ ತಗೊಂಡು ಹೋದರು. ಅಲ್ಲಿ ಅವರ ಮಗಳು ಅವಾಗ ಸುಮಾರು 7 ವರ್ಷದ ವಯಸ್ಸು ಹುಡುಗಿಗೆ, ಅವರು ನಿತ್ಯ ಕೊಟ್ಟಿಗೆಯಿಂದ ಕೊನೆ ಕೊಟ್ಟದ್ದು ಒಳತಕೊಂಡು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಆ ಗುಳಿಯ ಸ್ವಭಾವ ಸಹಜವಾದಂತಹ ನಡೆ ಹೇಗಿರುತ್ತೆ? ಇನ್ನು ಈ ರೀತಿಯ ವ್ಯಗ್ರತೆಯನ್ನು ಉಗ್ರತೆಯನ್ನು ತೋರಿಸುತ್ತೆ ಅಂತಂದ್ರೆ ಅದು ನಮ್ಮ ಬಾಲಿ ಎತ್ತಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಹೀಗೆ ಅವುಗಳು ಉಗ್ರವಾಗಿದ್ದಾವೆ, ಅವುಗಳನ್ನು ಹೀಗೆ ಹಿಂಸಿಸುವುದು ನಾವು ಉಗ್ರವಾದ್ರಿಂದಾಗಿ ಅವುಗಳು ಆಸ್ತಿಯನ್ನು ತೋರ್ತಾ ಇದ್ದಾವೆ. ಗಾಡಿಯಲ್ಲಿ ಸಾಗಿಸುವಾಗ 4 ಕಾಲುಗಳನ್ನು ಕಟ್ಟಿ ಸಿಮೆಂಟ್ ಚೀಲಗಳನ್ನು ಹಾಗೆ ಹೋಗಿತಾರಲ್ಲ, ಹಾಗೆ ಒಂದರ ಮೇಲೆ ಒಂದನ್ನು ಹೇರಿಕೊಂಡು ತಗೊಂಡು ಹೋಗ್ತಾರೆ. ಯಾರು ಗೊತ್ತಾಯಿತು ಡಿಪಾರ್ಟ್ಮೆಂಟ್ ಮೂಲಕ ರೈಡ್ ಮಾಡಿಸಿದ್ರು, ಅದನ್ನು ತಗೊಂಡ್ಬರ್ತಾರೆ. ಬರುವಾಗಲೇನೆ ಎಷ್ಟೋ ಅದರಲ್ಲಿ ಹೊರಟೋಗಿರ್ತಾರೆ. ಒಮ್ಮೆ ಹೀಗೆ ರೈಡ್ ಮಾಡಿಕೊಂಡು ಬಂದಿದ್ದಾರೆ, ಆ ಲಾರಿಯನ್ನು ಯಾರು ಸಾಗಿಸ್ತಾ ಇದ್ರಲ್ಲ ಅವರ ಮೂಲಕವೇ ತಗೊಂಡ್ಬಂದಿದ್ದಾರೆ. ಇಲ್ಲಿ ಗೋಶಾಲೆ ಬಂದು ಇಳಿಸಬೇಕು. ಅವನು ಮೊದಲನೇ ಕೋಪ ಬಂದಿದೆ, ಅವನು ಕಟ್ಟಿದ ಕಾಲು ಕಟ್ಟಿದ ಅದನ್ನು ಹಾಗೆ ಕೆಳಗೆ ದೂರ್ತಾ ಇದ್ದಾನಂತೆ. ಮಲಗಿದ್ದಾಗ ಅದನ್ನು ಹಾಗಿನ ಹಾಗೆ ಗಾಡಿಯಿಂದ ಹೊರಗೆ ಕೆಳಗೆ ದೂರ್ತಾ ಇದ್ದಾನೆ. ಯಾವ ರೀತಿಯಲ್ಲಿ ನಾವು ಅವನನ್ನು ನಡೆಸಿಕೊಳ್ತೇವೆ? ಬರೋ ಹೊತ್ತಿಗೆ ಎಲ್ಲ ಆ ಕೈ ಕಾಲುಗಳೆಲ್ಲ ಗಾಯ ಆಗಿ ವ್ರಣ ಆಗಿ ಮೊನ್ನೆ ಒಂದು ದಿವಸ ಧರ್ಮಸ್ಥಳ ಸಮೀಪ ಆರೂರಿನಲ್ಲಿ ಹೀಗೆ ರೈಡ್ ಆದದ್ದು. ಒಂದು ವಾರ ಪಾಯಕ ಅಲ್ಲಿ ಇಟ್ಟುಕೊಂಡ್ರು, ಆಮೇಲೆ ಕಳುಹಿಸಿದ್ರು. ಸುಮಾರು 14 ಗೋವುಗಳನ್ನು ಹೀಗೆ ಕಳುಹಿಸಿದ್ರು. ಆ 8 ದಿವಸಗಳಿಗೆ ಬೇಕಾದ ಶುಶ್ರೂಷೆ ಇಲ್ಲ, ಎಲ್ಲ ಗಾಯ ಆಗಿ ಹುಳಾಗಿರತ್ತೆ, ಗಾಯ ಆಗಿ ಹುಳಾಗಿರತ್ತೆ. ಇಂಥ ಸ್ಥಿತಿಯಲ್ಲಿ ಅಲ್ಲಿ ಬರ್ತಾ ಇದ್ದಾರೆ. ಇಂಥದ್ದು ಒಂದೊಂದರ ಕಥೆಯು ಕೂಡ ಒಂದು ಬಗೆಯಾಗಿ ಇರುವಂತಹದ್ದು. ಇಂತಹ ಗೋವುಗಳ ಪೋಷಣೆ ನಮ್ಮಿಲ್ಲದ ಕರ್ತವ್ಯ. ದಾಸರು ಊಟಕ್ಕೆ ಬಂದೆವು ನಾವು, ನಿಮ್ಮ ಆಟ ಪಾಠ ಹೋಗಿಟ್ಟು ಅಡುಗೆ ಮಾಡಮ್ಮ ಅಂತೇನು ಹಾರ ಹಾಡಿದಾರಲ್ಲ, ನಮಗನ್ನಿಸ್ತಾ ಇದೆ ಅದು ದಾಸರು ಸ್ವತಃ ನಮಗೆ ಹೊತ್ತು ಹಸಿದ್ದೆ ಅನ್ನ ಹಾಕಿ ಅಂತ ಹೇಳ್ತಾ ಇರೋದಲ್ಲ. ಕಸಾಯಿಖಾನೆಗೆ ಇವತ್ತು ಲಾರೆಲ್ಲಾದ್ರೂ ಸಾಗಿಸ್ತಾ ಇದ್ದಾರೆ, ಅದು ಇಂತಹ ಸ್ಥಿತಿಯಲ್ಲಿ ಹಿಂದೆ ಹಾಗೆ ಲಾರೆಲ್ಲ ಸಾಗಿಸ್ತಾ ಇರಲಿಲ್ಲ. ನಾವು ಹೇಳುವರಿದ್ದಾಗ ನಾವು ಸ್ಕೂಲಿಗೆ ಹೋಗ್ತಾ ಇರೋದು ಇದ್ಕೊಂಡದ್ದು. ಇದನ್ನು ಊರು ಊರಿನ ಸಂಗ್ರಹ ಮಾಡಿಕೊಂಡು ತಗೊಂಡು ಹೋಗ್ತಾ ಇರ್ತಾರೆ. ಎಲ್ಲರ ಹೊತ್ತಿಗೆ ಒಂದೇ ಹಗ್ಗ, ಒಂದೇ ಹಗ್ಗದಲ್ಲಿ ಹತ್ತು ಉದ್ದಕ್ಕೆ ಕಟ್ಟಿಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಎಳವು ಎಳೆಯವೂ ಇರ್ತಾವೆ, ಬಲಿತವೂ ಇರ್ತಾವೆ. ಒಂದರ ಎಲ್ಲ ನಡೆಯುವ ಸಾಮರ್ಥ್ಯ ಅದು ಒಂದೇ ತರನಾಗಿ ಇರೋದಿಲ್ಲ. ಬಳಲಿ ಬಾಯಾಗಿರ್ತಾರೆ, ಅಲ್ಲಿ ಬಿತ್ತು ಅಂತಂದ್ರೆ ಬಾಕಿ ತಲೆ ನೋಡ್ಕೊಂಡು ಹೋಗ್ಬೇಕು. ಈ ರೀತಿಯಲ್ಲಿ ನಾವು ವರ್ತಿಸ್ತಾ ಇದ್ದೇವೆ. ಇದರ ರಕ್ಷಣೆ ನಮ್ಮೆಲ್ಲರ ಹೊಣೆ. ನಮ್ಮ ಹಟ್ಟಿಯಲ್ಲಿರತಕ್ಕಂತಹ ಕೊಟ್ಟಿಗೆಯಲ್ಲಿರತಕ್ಕಂಥ ಹಸು ಮಾತ್ರ ಅದು ಪೂಜೆ ಅಲ್ಲ. ಗಾವೋಮೆ ಮಾತರ ಸರ್ವಾಹ, ಎಲ್ಲರಿಗೂ ಕೂಡ ನಮಗೆ ತಾಯಿ ಸಮಾನ. ಯಾರೋ ಒಬ್ಬರಿಗಲ್ಲ, ವಿಶ್ವಸ್ಯ ಮಾತರ ಗಾವೋ ವಿಶ್ವಸ್ಯ ಮಾತರ. ಅವುಗಳ ಪೋಷಣೆ ಆಗಬೇಕು. ಯಾರು ಮಾಡಬೇಕು? ಕಲಿಯುಗದ ವೈಚಿತ್ರ್ಯ ಅಂತ ಅನ್ನಿಸುತ್ತೆ. ಹುಲಿಯನ್ನು ಯಾರು ಹೊಡೆಯುವ ಹಾಗಿಲ್ಲ, ಹುಲಿಯನ್ನು ಯಾರೂ ಹೊಡೆಯುವ ಹಾಗಿಲ್ಲ. ಯಾರೋ ಒಬ್ಬರು ಹೊಡೆದಂತಂದ್ರೆ ಮತ್ತೆ ಜೀವ ಪರ್ಯಂತ ಅವನು ಜೈಲಿನ ಹೊರಬರಲ್ಲ. ಹುಲಿಯನ್ನು ಹೊಡೆದರೆ ಅಂತ ಕಾನೂನುಗಳನ್ನು ಸರ್ಕಾರ ಮಾಡಿದೆ. ಅದೇ ಸರ್ಕಾರ ಕಸಾಯಿಖಾನೆಗಳನ್ನು ರಾಜ್ಯ ರಾಜ್ಯಗಳ ಜಿಲ್ಲೆ ಜಿಲ್ಲೆಗಳಲ್ಲಿ ತನ್ನ ಮುಂದೆ ನಿಂತು ತೆರೆಯುತ್ತೆ. ಹಸು ಏನು ಮಾಡಿದೆ, ಹುಲಿ ಏನು ಮಾಡಿದೆ, ನಾವು ಹೋದ್ರೆ ನಮ್ಮನ್ನು ತಿಂದ ಹಾಕತ್ತೆ, ಆ ಹಸುವನ್ನು ಕೊಂಡಿದ್ರೆ ಹಸುವನ್ನು ತಿಂದ ಹಾಕತ್ತದೆ. ಅಂತಹ ಅವರಿಗೆ ಇಂತಹ ರಕ್ಷಣೆ ಬೇಡ ಅಂತ ಹೇಳಿದ್ರು. ಹುಲಿಯು ರಕ್ಷಿತವಾಗಲಿ, ಆದ್ರೆ ಇಷ್ಟು ಉಪಕಾರ ಮಾಡ್ತಾ ಇರ್ತಾರೆ ಅಂತ ಹಸುಗಳನ್ನು ಈಗ ನಾವು ಯಾಕೆ ಅವರ ಬಗ್ಗೆ ನಿರ್ದಯಗಳಾಗಬೇಕು? ಕಾನೂನುಗಳು ಇದ್ದಾವೆ, ಸಾಕಷ್ಟು ಇದ್ದಾವೆ. ಆ ಕಾನೂನು ಜಾರಿಗೆ ಬಂತು ಅಂತಂದ್ರೆ ಈ ರೀತಿಯ ಗೋ ಹತ್ಯೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಗೋವುಗಳ ಹತ್ಯೆಗೆ ಅಲ್ಲೂ ಅನುಮತಿ ಇದೆ. ಏನು ತೀರಾ ವೃದ್ಧವಾದವುಗಳು, ಅಶಕ್ತವಾದವುಗಳು, ಈ ನಿರುಪಯುಕ್ತವು ಅಂತ ಏನಿತಾವಲ್ಲ ಅವುಗಳನ್ನು ಹತ್ಯೆ ಮಾಡಿ ಅಂತ ಹೇಳಿಕೊಂಡು ಅನುಮತಿ ಇದೆ. ಆದರೆ ಸಣ್ಣ ಕರುಗಳು, ಇನ್ನು ದಷ್ಟಪುಷ್ಟವಾಗಿರುವವರು ಅವುಗಳನ್ನು ಬಂಧಿಸಲಿಕ್ಕೆ ಅವಕಾಶ ಇಲ್ಲ. ಅಷ್ಟೇ ಅಲ್ಲ, ಯಾವುದೇ ಹಸುಗಳನ್ನು, ಹಸು ಯಾಕೆ ಯಾವುದೇ ಪ್ರಾಣಿಯನ್ನು ಒಂದೂರಿಂದ ಇನ್ನೊಂದೂರಿಗೆ ಹೋಗಬೇಕು ಅಂತಾದರೆ ನಡೆಸಿಕೊಂಡು ಕಟ್ಟಿಕೊಂಡು ಹೋಗುವ ಹಾಗಿಲ್ಲ. ಗಾಡಿ ತಗೊಂಡು ಹೋಗಬೇಕು ಅಂತಿದ್ರು ಕೂಡ ಒಂದು ಗಾಡಿಯಲ್ಲಿ ಇಷ್ಟೇ ತಗೊಂಡು ಹೋಗಬೇಕು, ಇಷ್ಟೇ ತಗೊಂಡು ಹೋಗಬೇಕು, ಇಷ್ಟು ಹೊತ್ತು ಮಾತ್ರ ಅವರಿಗೆ ಪ್ರಯಾಣ ಮಾಡಿಸಬೇಕು. ಆ ಬಳಿಕ ಒಂದು ಕಡೆ ನಿಲ್ಲಿಸಿ ಅವುಗಳ ಮೇವು ತಿನ್ನಿಸಿ ಕೊಡಿಸಿ ಆ ಬಳಿಕ ಮರುದಿವಸ ಹಿಡ್ಕೊಂಡು ಹೋಗಬೇಕು. ಇಂತಹ ದೌರ್ಜನ್ಯ ಪ್ರಾಣಿಗಳ ಬಗ್ಗೆ ದೌರ್ಜನ್ಯ ತಡೆಯುವುದಕ್ಕೋಸ್ಕರವೇ ಸರ್ಕಾರದ ಸುತ್ತಲೇ ಇದೆ ಎನ್ಜಿಒಗಳ ಮೂಲಕ ಸರ್ಕಾರ ಮುಂದೆ ನಿಂತು ಈ ಕಾರ್ಯ ಮಾಡಿಸಬೇಕು, ಇದರ ಬಗ್ಗೆ ಸಾಕಷ್ಟು ಪ್ರತಿಭಟನೆ ಮಾಡಬೇಕು ಅನ್ನುವ ಸರ್ಕಾರ ಸುತ್ತಲೇ ಇದೆ. ಡಿಸಿ ಅವರು ಇನ್ನು ಅವರ ನೇತೃತ್ವದಲ್ಲಿ ಜಿಲ್ಲೆ ಜಿಲ್ಲೆಗಳಲ್ಲಿ ಒಂದು ಪಡೆ ನಿರ್ಮಾಣ ಮಾಡಬೇಕು. ಅದರಲ್ಲಿ ಸರ್ಕಾರ ಎರಡು ಪೊಲೀಸ್ಗಳನ್ನು ಕೊಡಬೇಕು, ಇನ್ನೆರಡು ಇನ್ಸ್ಪೆಕ್ಟರ್ಗಳನ್ನು ಕೊಡಬೇಕು, ಒಂದು ಗಾಡಿ ಕೊಡಬೇಕು ಪಹರೆಗೆ. ತಾಲೂಕು ತಾಲೂಕುಗಳಲ್ಲಿ ಜಿಲ್ಲೆ ಜಿಲ್ಲೆಗಳಲ್ಲಿ 5 ಎಕರೆ ಭೂಮಿ, ಗೋಶಾಲೆ ನಿರ್ವಹಣೆ ಬೇಕಾದಂತಹ ಗೋವುಗಳ ನಿರ್ವಹಣೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಅದನ್ನೂ ಕೂಡ ಸರ್ಕಾರ ಮಾಡಿಕೊಡಬೇಕು, ಮಾಡಿಕೊಡ್ಬೇಕಂತ ಹೇಳುವ ಸುತ್ತಲೇ ಇದೆ. ಆದರೆ ಡಿಸಿಗಳದನ್ನು ಕಾರ್ಯಗತಗೊಳಿಸುವುದಿಲ್ಲ. ಅದಕ್ಕೆ ಇನ್ನೇನು ರಾಜಕಾರಣಿಗಳ ಕುಮ್ಮಕ್ಕು ಏನೋ ಇರತ್ತೆ. ಸರ್ಕಾರ ಮುಂದಾಗಬೇಕು, ನಮ್ಮ ನೇತಾರ ಎನ್ನಿಸಿಕೊಂಡಿರತಕ್ಕಂತಹ ರಾಜಕಾರಣಿಗಳು ಅವರು ಮುಂದಾಗಬೇಕು. ಅದು ಅವರೇನು ಹೇಳ್ತಾ ಇದ್ದಾರೆ, ಇಂತಹ ಒಂದು ಸಮಸ್ಯೆ ಸಮಾಜದಲ್ಲಿ ಬಂದ ತಕ್ಷಣ ಅದು ಗೋವಿನ ಸಮಸ್ಯೆಯಾಗಿ ಉಳಿಯುವುದಿಲ್ಲ, ಅಲ್ಲಿ ಅದು ಓಟಿನ ಸಮಸ್ಯೆಯಾಗಿ ನಿಂತು ಬಿಡತ್ತೆ. ನಾವು ತಿಂತೇವೆ, ನೀವು ತಿನ್ನಿ, ಯಾರು ಪಡೀತಾರೆ, ಯಾರು ಬಹಿರಂಗವಾಗಿರ್ಬೇಕು ಹೇಳಿಕೆಗಳನ್ನು ನಮ್ಮ ರಾಜಕಾರಣಿಗಳು ಕೊಡ್ತಾ ಇದ್ದಾರೆ. ಅವರು ನಮ್ಮ ನೇತಾರ ಅಂತ ಹೇಳಿಕೊಳ್ಳಿಕ್ಕೆ ನಾವು ನಾಟ್ಕೋಬೇಕು, ಅವರನ್ನು ನಮ್ಮ ಮುಖಂಡರಾಗಿ ಆರಿಸಿಕೊಂಡದಕ್ಕೆ ನಾವು ಸಾಕ್ಷಿತ ಮಾಡಬೇಕು. ನಮ್ಮ ಹಬ್ಬಗಳಲ್ಲಿ ಗೋಪೂಜೆ ಒಂದು ಹಬ್ಬ, ಸುಮಾರು ಅದೇ ಸಮಯಕ್ಕೆ ಸರಿಸಮಾನಾಗಿ ವಿಮತಿಯರ ಒಂದು ಹಬ್ಬ ಇವರ ತಿಂಗಳ ಕಾಲ ನಡೆಯುವಂತಹ ಹಬ್ಬ ಇವರತ್ತೆ ಉಪವಾಸ ಹಬ್ಬ ಅಂತ ಹೇಳ್ತಾರೆ ಅದನ್ನು. ಅದರ ಸಮಾರೋಪ ಪಾಲನೆ ಅವ್ರು ನಡೆಯುತ್ತೆ. ಒಂದು ಸುಭಾಷಿತ ಶ್ಲೋಕ ಇದೆ, ಹುಲಿಗಳು ಉಪವಾಸ ವ್ರತಾಚರಣೆ ಮಾಡಿದ್ರು ಅಂತಂದ್ರೆ ಅದರ ಸಮಾಪ್ತಿ ಹೇಗೆ? ಹುಲಿಗಳು ವ್ರತ ಮಾಡಿದ್ರು, ಉಪವಾಸ ಮಾಡಿದ್ರು, ಅದರ ಸಮಾಪ್ತಿ ಹೇಗೆ? ಅದು ವ್ರತ ಮಾಡಿದ್ರು ಅಂತಂದ್ರೆ ಮರು ದಿವಸ ಒಂದು ಗೋವು ಬಲಿಬಿತ್ತು ಅಂತ ಅರ್ಥ. ಅವರ ಈ ವ್ರತ ಉಪವಾಸ ವ್ರತವು ಕೂಡ ಗೋ ಹತ್ಯೆಯಲ್ಲಿ ಪರಿವರ್ತನೆ ಆಗುವುದು, ಅಂತಹದ್ದೇ ಈ ವ್ರತವು ಕೂಡ. ಅವುಗಳ ಪಾಲನೆಗೆ ಆ ರಾಜಕಾರಣಿಗಳು ನಾ ಮುಂದು ತಾ ಮುಂದು ಅಂತ ಹೇಳಿಕೊಂಡು ಇಫ್ತಿಯಾರ್ ಕೂಟಗಳನ್ನು ಏರ್ಪಡಿಸಿ ಆ ಹಬ್ಬದಲ್ಲಿ ಪಾಲ್ಗೊಳ್ತಾರೆ. ನಮ್ಮ ಗೋಪೂಜೆಯ ಹಬ್ಬದಲ್ಲಿ ನಮ್ಮ ಜೊತೆಗೆ ಬಂದು ನಾವಿದ್ದೇವೆ ಈ ಗೋಪೂಜೆ ಹಬ್ಬದಲ್ಲಿ ಅಂತ ಬಂದವರು ಎಷ್ಟು ಮಂದಿ. ಆ ರೀತಿಯ ಹಬ್ಬ ಪವಿತ್ರ ಆ ಹಬ್ಬ ಅಂತ ಗೊತ್ತಿನೇನೆ ಹೆಸರು. ಇಫ್ತಿಯಾರ್ ಕೂಡಗಳನ್ನು ಅವರು ತನ್ನ ಮುಂದೆ ನಿಂತು ಮಾಡಿದ್ದಾರೆ. ಇದೇ ಗೋಪೂಜೆ ಹಬ್ಬಕ್ಕೆ ಯಾರು ಬರೋರಿಲ್ಲ, ಸರ್ಕಾರ ಈ ರೀತಿ ನಡೆದುಕೊಳ್ತಾ ಇದೆ. ನಮ್ಮ ನೇತಾರು ಅಂತ ಹೇಳಿಕೊಳ್ಳುವಂತಹ ರಾಜಕಾರಣಿಗಳು ಅವರು ಹೀಗೆ ಈ ರೀತಿ ನಡ್ಕೊಳ್ತಾ ಇದ್ದಾರೆ. ಹಾಗಿರುವಾಗ ಇದಕ್ಕೆ ಯಾರು ಮುಂದಾಗಬೇಕು? ಗೋ ಅಂತ ಹೇಳಿದರೆ ಅದು ಕಾಮಧೇನು? 33 ಕೋಟಿ ದೇವತೆಗಳಲ್ಲಿ ಸನ್ನಿಹಿತರಾಗಿದ್ದಾರೆ ನಾವು ಗೋಕಾಲಕೃಷ್ಣ ಭಕ್ತರು ಹೇಳಿಕೊಳ್ತಕ್ಕಂತಹ ಮಂದಿ ಇದಕ್ಕೆ ಮುಂದಾಗಬೇಕು. ನಾವು ಮುಂದಾಗಿಲ್ಲ ಅಂತಂದ್ರೆ ನಾವು ಭಗವದ್ಭಕ್ತರು ಭಾಗವತನ ಕೇಳ್ತಾ ಇದ್ದೇವೆ ಕೃಷ್ಣನ ಆರಾಧಕರು ಅಂತ ಹೇಳಿಕೊಳ್ಳೋದಕ್ಕೆ ಯಾವ ಅರ್ಹತೆಯೂ ಉಳಿಯೋದಿಲ್ಲ. ಆ ನೆಲೆಯಲ್ಲಿ ನಮ್ಮ ಗುರುಗಳು ಸುಮಾರು 20-25 ವರ್ಷಗಳ ಕೆಳಗೆ ಇಂತಹ ಒಂದು ಗೋಶಾಲೆಯನ್ನು ಉಡುಪಿಯಲ್ಲಿ ಸ್ಥಾಪನೆ ಮಾಡಿದ್ರು. ಒಂದು 100 ಗೋವುಗಳನ್ನು ಕಟ್ಟಲಿಕ್ಕೆ ಬೇಕಾದ ವ್ಯವಸ್ಥೆ, ಅಲ್ಲಿ 100 ಹೋಗಿ 200 ಆಯ್ತು, 300 ಆಯ್ತು, 400 ಆಯ್ತು, ಹೊರಗೆ ಕಟ್ಟಲಿ ಕೂಡ ಜಾಗ ಇಲ್ಲ ಅಂತಂದಾಗ ಹೊಸ ಗೋಶಾಲೆಯ ನಿರ್ಮಾಣ ಪ್ರಾರಂಭ ಆಯಿತು. ಇವತ್ತಲ್ಲಿ ಸುಮಾರು 750 ಗೋವುಗಳು ಪೋಷಣೆಯನ್ನು ಪಡೀತಾ ಇದ್ದಾವೆ. ಸ್ಥಿತಿ ಹೀಗಿದೆ. ಅವುಗಳ ಪೋಷಣೆ ಹೇಗೆ ಹೇಳಿದ್ರು, ಒಂದು ಅಭೋಸರ ಆಗಬೇಕಂದಿದ್ರೆ ಒಬ್ಬರಿಂದ ನಡೆಯೋದಿಲ್ಲ, ಎಲ್ಲರೂ ಕೈಜೋಡಿಸಬೇಕು. ಒಬ್ಬನೇ ಹೇಳಿದ್ದೆ ಅಂತ ಹೊರಟ್ರೆ ಒಂದಿಂಚು ಬದಲೋದಿಲ್ಲ. ಎಲ್ಲರೂ ಪ್ರಯತ್ನ ಪಟ್ಟರೆ ಅನಾನಾಸವಾಗಿ, ಅದು ಉಡುಪಿ ಬ್ರಹ್ಮಹೋತ್ಸವ ಇರಬಹುದು, ತಿರುಪತಿ ಬ್ರಹ್ಮಹೋತ್ಸವ ಇರಬಹುದು, ಯಾಕೆ ಪೂರ್ವ ಜಗನ್ನಾಥ ದಾಸೋತ್ಸವ ಇರಬಹುದು, ಸುಲಭವಾಗಿ ರಥ ಹರಿದು ಬರುತ್ತೆ. ಇಂತಹ ಗೋಶಾಲೆ ನಿರ್ವಹಣೆ ಅದು ಹಾಗೆ. ಇದು ಒಂದು ರಥೋತ್ಸವ, ಗೋಪಾಲಕೃಷ್ಣನ ರಥೋತ್ಸವ. ಅದು ನಾವು ನೀವು ಎಲ್ಲರೂ ಕೂಡ ಪಾಲ್ಗೊಳ್ಳಬೇಕು. ಯಾರ್ಯಾರಿಗೇನು ಸಮರ್ಥವೋ ಹಾಗೆ ರಥ ಇರುವಾಗ ನೀನೆಷ್ಟು ಬಲ ಪ್ರಯೋಗ ಮಾಡ್ತಿ, ನಾನೆಷ್ಟು ಬಲ ಪ್ರಯೋಗ ಮಾಡ್ತೇನೆ ಇಲ್ಲ, ಅವರವರ ಶಕ್ತಿ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಮಾಡೋದು. ಇಲ್ಲ, ನೀವು ಅಭಯ ಸಾಮರ್ಥ್ಯ ಇಲ್ಲ, ಪಕ್ಕದಲ್ಲಿ ನಿಂತುಕೊಂಡು ಗೋವಿಂದ ಗೋಪಾಲ ಅಂತ ಹೇಳಿದ್ರು, ನಾಮಸ್ಮರಣೆ ಮಾಡಿದ್ರು ಸಾಕು, ಎಳೆಯವರಿಗೆ ಹುರಿದಂಬಿಸಿದ್ರು ಸಾಕು, ರಥ ನಡೆಯುತ್ತೆ. ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಈ ಗೋಶಾಲೆ ನಿರ್ವಹಣೆಯಲ್ಲಿ ಪಾಲ್ಗೊಳ್ಳಬೇಕು. ಈಗಾಗಲೇ ಅನೇಕ ಮಂದಿ ಅವರವರ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ನಾನಾ ಬಗೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಪ್ರವಚನಾಚಾರ್ಯರು ನೀವು ಮಾಡಿ ಅಂತ ಹೇಳ್ತಾರೆ, ನಾವು ಪ್ರತ್ಯೇಕ ಕೊಡ್ತೇವೆ ಇಲ್ಲ, ಅವರು ಮಾಡಿದಂತ ಸೇವೆ ಕೂಡ ವ್ಯವಹಾರವಾಗಿರುವಂತಹದ್ದು. ಸ್ವತಃ ವ್ಯಕ್ತಿಗತವಾದ ನೆಲೆಯಲ್ಲಿ ದೊಡ್ಡ ಮೊತ್ತದ ಧನವನ್ನು ಆ ಗೋಶಾಲೆಯ ನಿರ್ವಹಣೆಗೋಸ್ಕರ ನೀಡಿದ್ದಾರೆ. ಅವರ ಅನ್ನಂದಿರ ಸ್ಮರಣಾರ್ಥವಾಗಿ ಪ್ರಶ್ನೆ ಮೂಲಕ ಪ್ರತ್ಯೇಕವಾಗಿರತಕ್ಕಂಥ ಒಂದು ಗೋಶಾಲೆ ವಿಭಾಗ, ಒಂದು ವಿಂಗ್, ಅದರ ನಿರ್ಮಾಣ ಕೂಡ ಸಹಾಯ ಮಾಡಿದ್ದಾರೆ. ಸಹಾಯದ ಸೇವೆ ಅವರು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಹೀಗೆ 4 ಮಂದಿಯಲ್ಲಿ ಈ ಬಗ್ಗೆ ಎಚ್ಚರವನ್ನು ಮೂಡಿಸುವುದು, ಈ ಬಗ್ಗೆ ಎಚ್ಚರವನ್ನು ಮೂಡಿಸುವಂತಹ ಕಾರ್ಯ ಮಾಡ್ತಾ ಇದ್ದಾರೆ. ಅವರವರ ನೆಲೆಯಲ್ಲಿ ಅವರವರು ಒಬ್ಬರಿಬ್ಬರಲ್ಲ, ನಮ್ಮ ಇಲ್ಲಿದ್ದಾರೆ ಭಾಸ್ಕರ್ ಅವರು ಒಂದಿಷ್ಟು ಹುಂಡಿಗಳನ್ನು ತಗೊಂಡು ಇಷ್ಟು ಮಂದಿಗೆ ಹಂಚಿ ನಿತ್ಯ 1 ರೂಪಾಯಿ ಹಾಕಿದ್ರು ಸಾಕು, ನಿತ್ಯ 1 ರೂಪಾಯಿ ಹಾಕಿದ್ರು ಸಾಕು, ನಿತ್ಯ ನಾವು ಗೋಗಾಸ್ ಕೊಡಬೇಕಂತೆ. ನಾವು ಉನ್ನತ ಆಹಾರವನ್ನು ಗೋವಿಗೆ ನೀಡಬೇಕು, ಮೈಲು ಕೊಡೋದಿಲ್ಲ. 4 ರೂಪಾಯಿ ಗಂಟೆಗೆ ದಿನಕ್ಕೆ 10, 20, 50 ಆ ಒಂದಿಷ್ಟು ಅಂಶವನ್ನಾದರೂ ನಾವು ಹಾಕ್ತಾ ಬಂದೆವು ಅಂತಂದ್ರೆ ಅಂತಹ ಗೋಶಾಲೆಯಲ್ಲಿ ಆ ಗೋವುಗಳ ನಿರ್ವಹಣೆ ಆಗತ್ತದನ್ನು ಅವರು ಮಾಡಿದರು. ನಮ್ಮ ಜೊತೆಯಲ್ಲಿ ಒಬ್ಬರು ನಿವೃತ್ತರಾಗಿರತಕ್ಕಂಥ ಒಬ್ಬರು ಸೇಲ್ಸ್ ಆಫೀಸರ್ ನಾರಾಯಣ ರಾವ್ ಅಂತ ಹೇಳಿಕೊಂಡು ಅಲ್ಲಿ ಹೊರಗೆ ಒಂದಿಷ್ಟು ಸಿಡಿ ಎಲ್ಲ ಇಟ್ಕೊಂಡು ಕೂತಿದ್ದಾರೆ. ಅವರು ಚೆನ್ನೈಯಲ್ಲಿದ್ದವರು, ಸೌತ್ ಇಂಡಿಯಾಕ್ಕೆ ದೊಡ್ಡೊಂದು ಮಾರ್ಕೆಟಿಂಗ್ ಆಫೀಸರ್ ಆಗಿದ್ದವರು. ನಿವೃತ್ತರಾದ್ಮೇಲೆ ಏನ್ ಮಾಡೋದು, ಮನೆಯಲ್ಲಿ ಕೂತ್ಕೊಂಡಿಲ್ಲ. ಅವರು ನಮ್ಮ ಜೊತೆ ಒಂದು ಸೇರಿಕೊಂಡು ಏನೇನು ಸೇರಬೇಕು ಆ ದಿಸೆಯಲ್ಲಿ ಆ ಸಿಡಿಗಳು ಮಾಡೋದು, ಅವರ ನೆಲೆಯಲ್ಲಿ ಅವರಿಗೆ ಏನು ಯಾವ ಫೀಲ್ಡ್ನಲ್ಲಿ ಅನುಭವ ಇದೆ ಆ ಫೀಲ್ಡ್ನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸಿಡಿಗಳನ್ನು ಅಲ್ಲಿ ಹೊರಗಿ ಕೂತು ಮಾತಾಡಿದ್ದಾರೆ. ನಮ್ಮ ಜೊತೆ ಬಂದು 10 ಮಂದಿ ಇದರ ಬಗ್ಗೆ ಉಪನ್ಯಾಸ ಮಾಡಿ ಹೇಳ್ತಾರೆ. ಚಕ್ರವಾಣಿ ಅಂತ ಹೇಳಿಕೊಂಡು ನೀವೇ ಇಲ್ಲಿವರು ಗೋಶಾಲೆ ಬಗ್ಗೆ ಅವರು ಗೋಶಾಲೆ ನೋಡಿದರು. ಎವ್ರಿಬಡಿ ಹ್ಯಾವ್ 2 ಮದರ್ಸ್ ಅಂತ ಹೇಳಿಕೊಂಡು ಇಂಗ್ಲಿಷ್ ಪುಸ್ತಕವನ್ನು ಬರೆದರು. ಅದು ದೇಶ ವಿದೇಶಗಳಲ್ಲಿ ಕೂಡ ಅದು ಪಬ್ಲಿಷ್ ಆಗಿದೆ. ಹೀಗೆ ನಮ್ಮ ಭಂಡಾರಕರ ಶಿವರವರು ಅವರ ಪೂರ್ವಾಶ್ರಮದ ತಾಯಿ ಅವರು ಕಾಲಾದಾಗ ಗೋದಾಮವನ್ನು ಅಲ್ಲಿಗೊಂದು ಮಾಡಿದರು. ನಮ್ಮ ರಮೇಶ್ ರಾಯರು, ಶ್ರೀ ರಮೇಶ್ ಲತಾ ಶ್ರೀಲತಾ ದಂಪತಿಗಳು ಇದರ ಬಗ್ಗೆ ಉತ್ತಮವಾದೊಂದು ಸೀಡಿಯನ್ನು ತಯಾರು ಮಾಡಿ ನಮ್ಮ ಡಾಕ್ಟರ್ ಅನಿಲ್ ಸಾಂಗ್ಲಿ ಹಾಗೂ ಶ್ರೀಪಾದ್ ಅವರು ಹಾಗೆ ಒಂದು ಸೀಡಿಯನ್ನು ಹೊರಬಂದಿದ್ದಾರೆ. ಆ ರೀತಿ ಅವರು ಆ ಇಡೀ ಗೋಶಾಲೆಯ ಬಗ್ಗೆ ಆಡಿಯೋ ವಿಡಿಯೋ ಚಿತ್ರಣ ನಮ್ಮ ಪ್ರಭಂಜನಾಚಾರ್ಯರು ಕೂಡ ಒಂದು ಉಪನ್ಯಾಸ ಸಂದೇಶವನ್ನು ನೀಡಿದ್ದಾರೆ, ಗುರುವನ್ನು ನೀಡಿದ್ದಾರೆ, ನಾವು ನೀಡಿದ್ದೇವೆ. ಆ ಧ್ವನಿಮುದ್ರಿಗೆಯನ್ನು ಸಿದ್ಧಪಡಿಸಿ 10 ಮಂದಿಗೆ ಅವರಿಗೆ ತಿಳಿಯುವಂತೆ ಅವರು ಮಾಡಿದ್ದಾರೆ. ಹೀಗೆ 10 ಹಲವಾರು ಮಂದಿ ತಮ್ಮ ತಮ್ಮ ನೆಲೆಯಲ್ಲಿ. ಮುಂಬೈಯಲ್ಲಿ ಒಬ್ಬರು 2 ಪೇಜಿನ ಒಂದು ಲೇಖನವನ್ನು ಸಿದ್ಧಪಡಿಸಿ ಸಹಸ್ರಾರು ಪಾಠಗಳನ್ನು ಮಾಡಿ ಎಲ್ಲೂ ಸಾಧ್ಯವಂತೂ ಅಲ್ಲೆಲ್ಲ ಹಂಟಾ ಇದ್ದಾರೆ. ನಾವೇನು ಮಾಡಬಹುದು ಈ ಗೋಶಾಲೆ ಬಗ್ಗೆ? ನಾವೇನು ಮಾಡಬಹುದು? ನಾವೊಂದು ಮತದ ಕಾಣಿಕೆ ನೀಡೋದು ಇದ್ದೇ ಇದೆ. ಇದೇನೇ ಬಗೆಯಲ್ಲಿ ಉಡುಪಿಯಲ್ಲಿ ಮೊನ್ನೆ ತಾನೇ ಒಂದು ಬ್ರಾಹ್ಮಣ ಸಂಘದವರು, ಮೊನ್ನೆ 5ನೇ ತಾರೀಕು 6ನೇ ತಾರೀಕು ಇರಬೇಕು, 1 ತಿಂಗಳ ಅಭಿಯಾನ ಮಾಡಿದರು. ಊರೊಳಗೆ ಪೂರ್ಣ ಸಂಚಾರ ಮಾಡಿ ಬ್ರಾಹ್ಮಣ ಸಂಘದವರು ಗೋಶಾಲೆಗೆ ಹುಲ್ಲು ಕೊಡಿ, ಸುಮಾರು 15 ಲೋಡು ಹುಲ್ಲುಗಳು 1 ತಿಂಗಳಲ್ಲಿ ಸಂಗ್ರಹ ಮಾಡಿ ಗೋಶಾಲೆಗೆ ಮೊನ್ನೆ ಕೊಟ್ಟರು. ಬ್ರಹ್ಮಾವರದ ವಲಯದ ಬ್ರಾಹ್ಮಣ ಸಂಘದವರು ಮುಂದಿನ ತಿಂಗಳು ಇದೇ ಕೆಲಸವನ್ನು ಮಾಡಿ ಅವರು ಧನವನ್ನು ಸಂಗ್ರಹ ಮಾಡಿ, ಒಂದು ಸಂಘದವರು ಧನ ಸಂಗ್ರಹ ಮಾಡಿ ಗೋಶಾಲೆ ನೀಡ್ತಾ ಇದ್ದಾರೆ. ನಮ್ಮ ಉಡುಪಿಯ ಒಬ್ಬ ಯುವ ವಿದ್ವಾಂಸರು ಕೂವನಗಳನ್ನು ತಯಾರು ಮಾಡಿ ಮುಂಬೈಯಲ್ಲಿ ಒಂದಿಷ್ಟು ಕಡೆ ಸಂಚಾರ ಮಾಡಿ 1 ಲಕ್ಷ ರೂಪಾಯಿಯನ್ನು ಸಂಗ್ರಹ ಮಾಡಿ ಅವರು ಕೊಟ್ಟರು. ಹೀಗೆ ಇದು ಒಬ್ಬಿಬ್ಬರಲ್ಲ, ಆ ನೀಲಾವರದಲ್ಲಿ ಚಂದ್ರಶೇಖರ ಅಡಿಗರು ಒಬ್ಬಿದ್ದಾರೆ, ಪಕ್ಕದ ನೀಲಾವರ ದೇವಸ್ಥಾನದವರು ಅರ್ಚಕರು ಹೌದು, ಕೂರ್ನಲ್ಲೊಬ್ಬ ಪ್ರತಿಷ್ಠಿತ ವ್ಯಕ್ತಿ, ಸುಮಾರು 40-50 ವರ್ಷದ ಪ್ರಾಯದವರಿಗೆ ಗೋಶಾಲೆ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಅದು ನಿರ್ವಹಣೆ ಮಾಡ್ತಾ ಇದ್ದಾರೆ. ನಯಾ ಪೈಸೆ ಸಿಕ್ಕಾದು ಅವರಿಗೆ ಲಾಭ ಅದರಿಂದ ಇಲ್ಲ, ಪ್ರಾಮಾಣಿಕವಾಗಿರತಕ್ಕಂಥ ಸೇವೆ, ಯಾವ ಹೊತ್ತಿಗೂ ಬಂದು ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ರಘುನಾಥರು ಅಂತ ಹೇಳಿಕೊಂಡು ಒಬ್ಬರು ಆರೋಗ್ಯ ಕಾಲೇಜಲ್ಲಿ ಕರೆಸ್ಪಾಂಡೆಂಟ್ ಆಗಿದ್ದವರು, ನಿವೃತ್ತರಾದ ಮೇಲೆ ಏನು ಮಾಡೋಣ ನಮ್ಮ ಜೊತೆ ಬಂದು ಸೇರಿದರು. ಕರೆಸ್ಪಾಂಡೆನ್ಸ್ ಎಲ್ಲ ಅವರು ನೋಡ್ಕೋತಾ ಇದ್ದಾರೆ. ಯಾರ್ಯಾರು ಅವರವರ ನೆಲೆಯಲ್ಲಿ ಏನೇನು ಕೆಲಸ ಮಾಡಲಿಕ್ಕೆ ಸಾಧ್ಯ ಉಂಟು ಆಯಾಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲರೂ ಕೂಡ ದುಡಿತಾ ಇರುವುದರಿಂದಾಗಿ ಆ ಗೋಶಾಲೆ ಅದು ನಿರ್ವಹಣೆ ಆಗ್ತಾ ಇದೆ. ಮುಖ್ಯವಾಗಿ ಇದು ನಾವ್ಯಾರು ಮಾಡೋದಲ್ಲ, ಕೃಷ್ಣನೇ ಮುಂದಿನದು ಮಾಡುತ್ತಾ ಇದ್ದಾನೆ ಅನ್ನುವ ನೆಲೆಯಲ್ಲಿ ಆ ಭಾವನೆಯಿಂದ ನಾವು ಇದರಲ್ಲಿ ನಿಮಿತ್ತ ಮಾತ್ರ ಭವಸವಿ ಸಾಚಿ ಅಂತ ಹೇಳಿದಂತೆ ಪ್ರಥಮ ಮನವಿಯ ದಾವಪತ್ರದಲ್ಲಿ ಒಂದು ಮಾತನ್ನು ನಾವು ಉಲ್ಲೇಖಿಸಿದ್ದು, ಕೃಷ್ಣ ಅರ್ಜುನಿಗೆ ಹೇಳ್ತಾ ಇರುವ ಮಾತದು. ಅನಾಯಾಸವಾಗಿ ಈ ಯುದ್ಧ ಎಂಬಂತಹ ಒಂದು ದೊಡ್ಡ ಧರ್ಮ ಕಾರ್ಯ ನಿನ್ನ ಪಾಲಿಗೆ ಬಂದಿದೆ, ಅದನ್ನು ಮಾಡು, ಬಿಡಬೇಡ, ಬಿಟ್ಟರೆ ನಿನಗೆ ಅಧರ್ಮ ಆಗತ್ತೆ, ಅನಾಯಾಸವಾಗಿ ಬಂದಂತಹ ಈ ಕಾರ್ಯವನ್ನು ಮಾಡು. ನಮ್ಮ ಬಾಳಿಗೂ ಇದಂತಹ ಒಂದು ಸೇವೆಯ ಭಾಗ್ಯ ಅಂತ ನಾವು ಭಾವಿಸಿದ್ದೇವೆ. ಉಪನ್ಯಾಸ ಮಾಡಿದ ಅನೇಕ ಮಂದಿ ವಿಷಪ್ರಸಂತಿರುವ ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಹೀಗೆ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಅಲ್ಲ, ಇದೆ ಎಲ್ಲರೂ ಕೂಡ ಕೂಡಿ ಮಾಡಿದ್ದರಿಂದಾಗಿ ಈ ಹಂತದಲ್ಲಿ ಇವತ್ತು ನಡೀತಾ ಇದೆ. ಇಲ್ಲಿ ನಡೆದಿರತಕ್ಕಂತಹ ಅನೇಕ ಮಂದಿ ನಿಮ್ಮ ಸಾಮರ್ಥ್ಯ ಏನು ಅನ್ನೋದು ನಮ್ಗೆ ತಿಳಿದಿರಲಿಲ್ಲ. ಕಾರ್ಯಕ್ಷೇತ್ರದ ಬಳಿಯಲ್ಲಿ ಒಂದು ಯುವ ಸಂಘಟನೆ ಇದೆ, ಅವರು ಮತ್ತೊಬ್ಬರ ಭೂಮಿಯನ್ನು ಲೀಸ್ಗೆ ಪಡ್ಕೊಂಡು ಪ್ರತಿ ವರ್ಷ ಒಂದು ಬೆಳೆಯನ್ನು ಮಾಡಿ ಅವರು ಹೊಲವನ್ನು ಬಿಟ್ಟುಬಿಡ್ತಾರೆ. ಆ ಬಳಿಕ ಇವರು ಆ ಗದ್ದೆಯನ್ನು ಸ್ವೀಕಾರ ಮಾಡಿ ಅಲ್ಲಿ ಮೇವಿನ ಹುಲ್ಲು ಅದನ್ನು ಬೆಳೆ ಬೆಳೆಸಿ ಕಟ ಮಾಡಿ ಅವರು ತಂದು ಹಾಕ್ತಾ ಇದ್ದಾರೆ. ಹೀಗೆ ಯಾರ್ಯಾರಿಗೆ ಏನು ಸಾಮರ್ಥ್ಯ ಉಂಟೋ, ಕೆಲವರು ಗೋವಿಂದ ಅಂತ ಹೇಳೋದು, ಸಾಮರ್ಥ್ಯ ಇರೋರು ಬಲ ಹಿಡಿದು ಹೇಳೋದು, ಯಾರೇ ಸಾಮರ್ಥ್ಯ ಇದ್ದವರು ಆ ರಥದ ರಥೋತ್ಸವದ ಕಾಣಿಕೆ ನೀಡೋದು ಹಾಗೆ ನಡೆಯುತ್ತಲ್ಲ. ಆ ರೀತಿ ಈ ಗೋಶಾಲೆಯ ನಿರ್ವಹಣೆ ನಡೀತಾ ಇದೆ. ಹಾಗೆ ನಾವು ನೀವೆಲ್ಲರೂ ಕೂಡಿ ನಮ್ಮ ನಮ್ಮ ನೆಲೆಯಲ್ಲಿ. ನಿಮ್ಮ ಸಾಮರ್ಥ್ಯ ಏನು ಅಂತ ನಮ್ಗೆ ತಿಳಿದಿರಲಿಲ್ಲ. ನಮ್ಮ ನಮ್ಮ ಸಾಮರ್ಥ್ಯ ಏನು ಅನ್ನೋದು ನಾವೇ ಅರಿತುಕೊಂಡು ಈ ದಿಶೆಯಲ್ಲಿ ಪ್ರಭುತ ಆಗೋಣ. ಆ ಮೂಲಕ ಆ ಗೋಪಾಲಕೃಷ್ಣನ ಪರಮಾನ ಗುಹೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಆ ಬಗ್ಗೆ ಅರಿವನ್ನು ಮೂಡಿಸುವಂತಹ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಮ್ಮ ಪ್ರಭಂಜನಾಚಾರ್ಯರು ಹಮ್ಮಿಕೊಂಡಿದ್ದು ಒಳ್ಳೆಯ ಕಾರ್ಯ. ಅವರಿಗೂ ಈ ಮಾಧ್ವ ಯುವ ವೃಂದ ಎಲ್ಲ ಯುವಕರಿಗೂ ನೆರೆದಿರತಕ್ಕಂಥ ಎಲ್ಲ ಭಗವದ್ಭಕ್ತರಿಗೂ ಕೂಡ ಹರಿಗುರುಗಳ ಅನುಗ್ರಹ ನಿತ್ಯ ಇರಲಿ ಎಂಬುದಾಗಿ ಪ್ರಾರ್ಥಿಸಿ ನಮ್ಮ ನಮ್ಮ ಶಕ್ತಿ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಈ ಕಾರ್ಯದಲ್ಲಿ ಪ್ರವೃತ್ತರಾಗುವಂತೆ ಭಗವಂತ ಅನುಗ್ರಹಿಸಲಿ ಅಂತ ಹೇಳ್ಕೊಂಡು ಪ್ರಾರ್ಥಿಸ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣ
ಪರಮ ಪೂಜ್ಯ ಶ್ರೀಪಾದಗಳವರು ತಮ್ಮ ಅಮೂಲ್ಯವಾದ ವೇಳೆಯನ್ನ ಇಲ್ಲಿ ವಿನಿಯೋಗಿಸಿಬಿಟ್ಟು ನಮ್ಮ ಕಾರ್ಯಕ್ರಮವನ್ನು ವಿಶೇಷ ರೀತಿಯಲ್ಲಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರು ಹೇಳಿದಂತೆ ಈಗಾಗಲೇ ಸೇವೆ ಸಲ್ಲಿಸತಕ್ಕಂಥ ಮನೋಭಾವ ಇದ್ದವರೆಲ್ಲ ಕೂಡ ಎಲ್ಲರಿಗಿರಲೇಬೇಕದು. ಆ ಸೂಕ್ತವಾದ ವಿಳಾಸ ಇತ್ಯಾದಿಗಳನ್ನು ಪಡ್ಕೊಂಡು ಬಿಟ್ಟು ತಮ್ಮ ಕೈಲಾದ ರೀತಿಯಲ್ಲಿ ಅದರಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಅತ್ಯುತ್ತಮವಾದಂತಹ ಮಾರ್ಗ. ಮತ್ತು ಅನೇಕರು ಕೇಳ್ತಿರ್ತಾರೆ ಗೋದಾನಕ್ಕೆ ಎಲ್ಲಿ ಜಾಗ ಉಂಟು ಅಂತ ಕೇಳ್ತಿರ್ತಾರೆ. ತಕ್ಷಣ ನೀವು ಅದನ್ನು ನೆನಪು ಮಾಡ್ಕೊಂಡ್ಬಿಟ್ಟು ವಿಳಾಸ ಕೊಟ್ಟುಬಿಟ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ಆ ರೀತಿ ಸಹಾಯಕ್ಕೂ ಬಹಳ ಬೆಲೆ ಇರುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಅದರಲ್ಲಿ ತೊಡಸ್ಕೊಳ್ಬೇಕು. ಗೋದಾನ ಅನ್ನೋದು ಮೊದಲೇ ಹೇಳಿದಂತೆ ಐಚ್ಛಿಕವಲ್ಲ, ಕಡ್ಡಾಯ ಅಂತ. ಆದ್ದರಿಂದ ನಾವು ಮಾಡೋದು ನಮ್ಮ ಪರಿಚಿತರು ಸಹ ಮಾಡೋ ಹಾಗಾಗಬೇಕು, ಮನೆಯವರೆಲ್ಲ ಮಾಡೋ ಹಾಗಾಗಬೇಕು ಅನ್ನೋ ಭಾವನೆ ಇಟ್ಟುಕೊಂಡು ನಮ್ಮ ತಿಂಗಳ ಸಂಪಾದನೆ ಒಂದಿಷ್ಟು ಭಾಗ ಅಂತ ಹೇಳಿ ಅದಕ್ಕೆ ಮೀಸಲಿಟ್ಬಿಡ್ಬೇಕು. ಹಾಗೆ ಟ್ಯಾಕ್ಸಿ ಅಂತ ಏನಿರ್ತಾರೆ, ಹಾಗೆ ನಮ್ಮ ಸಂಪಾದನೆಯ ಒಂದು ಭಾಗ ಗೋ ಸಂರಕ್ಷಣೆ ವಿನಿಯೋಗ ಆಗಲೇಬೇಕು. ಪ್ರಾಣದಾನ ಮಾಡೋದು ಪುಣ್ಯ. ಮತ್ತೆ ATG ಅದಕ್ಕೆ ಸಿಗುತ್ತೆ. ATG ಸಿಗೋದ್ರಿಂದ ಎರಡು ಆಯ್ತು, ಪುಣ್ಯ ಸೇವಾ ಆಯ್ತು, ಟ್ಯಾಕ್ಸು ಸೇವಾ ಆಯ್ತು, ಡಬಲ್ ಆಗುತ್ತೆ. ಅದರಿಂದಾಗಿನೇ ಬಹಳಷ್ಟು ಪ್ರಯೋಜನ ಇದೆ. ಹೌದು, ಆದ್ರೆ ಬಹಳಷ್ಟು ಅನುಕೂಲ ಇದೆ. ಅದನ್ನೆಲ್ಲ ನೀವು ಮತ್ತೆ ಅದ್ರ ಜೊತೆಗೆ ನಿಮಗೆ ಉನ್ನತ ಅಧಿಕಾರದಲ್ಲಿ ಕೆಲವು ಕಂಪನಿಗಳಲ್ಲಿ ಪರಿಚಯ ಇರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆ ಮೂಲಕ ಕೊಡಿಸ್ಬಹುದು. ಗೊತ್ತಾಯ್ತಾ? ಎಲ್ಲ 100,000 ರೂಪಾಯಿಗಿಂತ ಲಕ್ಷಾಂತರ ರೂಪಾಯಿ ಕೊಡತಕ್ಕಂಥ ಸಂಸ್ಥೆಗಳಿರ್ತವೆ. ಅವರಿಗೆ ಒಂದು ಮಾರ್ಗ ಗೊತ್ತಿರೋದಿಲ್ಲ. ಆ ಮಾರ್ಗ ತಿಳಿಸಿಬಿಟ್ರೆ ಅವರು ತಮ್ಮಲ್ಲೇ ತೊಡಸಿಕೊಳ್ಳೋಕೆ ಬಹಳ ಅನುಕೂಲವಾಗ್ತದೆ. ಆದ್ದರಿಂದ ಇದನ್ನು ಮೊದಲೇ ಹೇಳಿದಂತೆ ಏನೋ ಒಂದು ಯಾವುದೋ ಒಂದು 1,000 ಕೆಲಸಗಳ ಮಧ್ಯೆ ಒಂದು ಕೆಲಸ ಅಂತ ಭಾವಿಸಬೇಡಿ. ಆದ್ಯತೆ ಕೊಟ್ಟು ಈ ಕೆಲಸ ಮಾಡಬೇಕು. ಈ ಕೆಲಸ ಅತ್ಯಂತ ಪ್ರಧಾನವಾದದ್ದು. ನಾವು ಯಾವುದೇ ವಿಗ್ರಹಗಳಿಗೆ ಏನೇ ಮಾಡಿದರೂ ಕೂಡ ಅಲ್ಲಿ ಚರಪ್ರತಿಮೆ ಅಲ್ಲದು ಅಚಲ ಪ್ರತಿಮೆ ಅಷ್ಟೇ. ಈ ಗೋಬ್ರಾಹ್ಮಣರು ಚಲಪ್ರತಿಮೆಗಳು ಅಂತ ಕರೀತಾರೆ. ಚರಪ್ರತಿಮೆಗಳಿಗೆ ಕೊಡ್ತಕ್ಕಂಥದ್ದು ಬಹಳ ವಿಶೇಷವಾಗಿ ದೇವರಿಗೆ ಪ್ರಿಯವಾದದ್ದು. ಆ ಹಿನ್ನೆಲೆಯಲ್ಲಿ ನಾವು ಬಹಳ ಅರ್ಥ ಮಾಡಿಕೊಂಡು ಮಾತ್ರ ನಡೆಸಬೇಕು. ಅದಕ್ಕೆ ಬದ್ಧ ಕಂಕಣರಾಗಬೇಕು. ಆ ವರ್ಕ್ಶಾಪಿನ ಉದ್ದೇಶ ಅದೇನೆ. ನೀವು ಬೇಕಾದ್ರೆ ನಿಮ್ಮ ಒಂದು ಶ್ರೀಗಳು ಹೇಳಿದ ನಿಮ್ಮ ವೈಯಕ್ತಿಕ ನೆಲೆಯಲ್ಲಿ ನೀವೇ ಕಾರ್ಯಕ್ರಮ ಯೋಜನೆ ಮಾಡಬಹುದು. ಶ್ರೀಗಳವರು ಬರ್ತಾರೆ. ಅದಕ್ಕೆ ಶ್ರೀಗಳವರು ನೀವು ಕಾರ್ಯಕ್ರಮ ಯೋಜನೆ ಮಾಡಿದರೆ ಇಂಥ ಕಾರ್ಯಕ್ರಮ ನಾನು ಬರ್ತೇನೆ, ಅವರು ಡಾಕ್ಟರ್ ಅವರು ಬರ್ತಾರೆ, ಶ್ರೀಪಾದ ಅವರು ಬರ್ತಾರೆ, ಅನಿಲ್ ಸಾಂಗ್ಲಿ ಅವರು ಬರ್ತಾರೆ. ಅದು ನಿಮಗೆ ಕಾರ್ಯಕ್ರಮ ಏರ್ಪಾಟ್ ಮಾಡೋದು ಕೂಡ ಬಹಳ ದೊಡ್ಡ ಕೆಲಸ. ಅದು ಒಂದು ನಿಮ್ಮ ಸಂಘ ಸಂಸ್ಥೆಗಳು ಗೊತ್ತಿದ್ದ ಜಾಗದೊಳಗೆ ಒಳ್ಳೆ ಪ್ರಚಾರ ಕೊಟ್ಟು ಕಾರ್ಯಕ್ರಮ ಏರ್ಪಾಟು ಮಾಡಿದರೆ ನಿಜವಾಗಲೂ ಕೂಡ ನೀವು ಉತ್ತಮ ಸೇವೆಯನ್ನು ಸಲ್ಲಿಸ್ತೀರಿ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಈ ರೀತಿ ಅನೇಕ ರೀತಿಯಲ್ಲಿ ಭಾಗವಹಿಸಿದಾಗ ದೊಡ್ಡ ಆಂದೋಲನವಾಗಿ ಮಾರ್ಪಡಬೇಕದು. ಸಾಮಾನ್ಯ ನೆಲೆಗಿಂತ ವ್ಯಾಪಕ ನೆಲೆ ಬರಬೇಕು. ಜನಗಳನ್ನು ಜಾಗೃತಿ ಮೂಡಬೇಕದು. ಗೋವುಗಳು ಯಾರೇ ಹಿಂಸಿತವಾಗ್ತಿದ್ರು ತಕ್ಷಣ ಅದನ್ನು ನಿಲ್ಲಿಸತಕ್ಕಂಥ ವ್ಯವಸ್ಥೆ ಆಗಬೇಕು. ನಮ್ಮ ಕೈಯಿಂದ ಆದಷ್ಟು ಅದಕ್ಕೆ ನೆರವು ಕೊಡತಕ್ಕಂಥ ಒಂದು ದೀಕ್ಷೆ ನಮ್ಮಲ್ಲಿ ಬೆಳೆದರೆ ಜೀವನ ಸಾರ್ಥಕವಾಗ್ತದೆ. ಅದಕ್ಕೆ ಹೇಳಿದೆ ಗೋವುಗಳ ಮಹತ್ವ ಹೇಳಬೇಕಾದ್ರೆ ಇಲ್ಲಿ ಪ್ರವಚನಕ್ಕೆ ಬಂದಿರಬಹುದು ಅವರು. ಅವರೊಬ್ಬ ತಾನೇ ತಾಯಿ ಮಗಳು ಇಬ್ಬರು ಬರ್ತಾರೆ. ಅವರು ಬಂದು ಬಹಳ ದುಃಖಪಟ್ಲು, ನಮ್ಮ ತಾಯಿ ಬಹಳ ಸೀರಿಯಸ್ ಆಗಿಬಿಟ್ಟಿದೆ, ವೈದ್ಯರೆಲ್ಲ ಕೈಬಿಟ್ಬಿಟ್ಟಿದ್ದಾರೆ, ಏನು ಮಾಡೋಕ್ಕಾಗೋದಿಲ್ಲ, ಕಾರಣ ಗೊತ್ತಾಗ್ತಾ ಇಲ್ಲ, ಮನೆ ಕರ್ಕೊಂಡು ವಾಸಿ, ಇನ್ನೂ ಚಿಕ್ಕ ವಯಸ್ಸಂತ ವಯಸ್ಸಾಗಿಲ್ಲ ಅವ್ರಿ ಪಾಪ. ಹೇಳಿದ್ರೆ ಆಗ ನನಗೆ ಇದೆಲ್ಲ ಜ್ಞಾಪಕ ಇತ್ತು. ಒಂದು ಕೆಲಸ ಮಾಡಿ ಹಾಗಿದ್ರೆ ಮನೆ ಕರ್ಕೊಂಡು ಹೋಗಿಬಿಟ್ಟು ಈ ಗೋಮೂತ್ರದ ಒಂದು ಚಿಕಿತ್ಸೆ ಶುರು ಮಾಡಿಸಿ ಅಂತ ಹೇಳಿ ಒಂದು ಗೋಮೂತ್ರ ಬಾಟ್ಲ ತರಿಸಿಕೊಟ್ಟೆ. ದಿವಸ ಇಟ್ಕೊಡು ಅಂತ ಹೇಳಿಕೊಟ್ಟೆ. ಒಂದು 15 ದಿವಸ ಆಯಿತು. ಹುಳಿ ಒಂದು ಭಾಳ ಇಂಪ್ರೂವ್ಮೆಂಟ್ ಇದೆ ಅಂತ ಬಂದರು. ಭಾಳ ಇಂಪ್ರೂವ್ಮೆಂಟ್ ಇದೆ ಅಂತೇಳಿ 4 ವರ್ಷ ಆಯಿತು. ಫಸ್ಟ್ ಕ್ಲಾಸ್ ಆಗಿದ್ದಾರೆ, ಬರೀ ಇಂಪ್ರೂವ್ಮೆಂಟ್ ಅಲ್ಲ, ಪೂರ್ತಿ ನಾರ್ಮಲ್ ಆಗಿದ್ದಾರೆ. ಗೊತ್ತಾಯ್ತಾ? ಆ ಬರೀ ಗೋಮೂತ್ರದ ಇದರಷ್ಟೇನೆ. ತಾವು ಯಾವುದೋ ಬಾಟ್ಲ ಕುಡಿದು ಹಾಳಾಗೋದಕ್ಕಿಂತ ಈ ಗೋಮೂತ್ರದ ಬಾಟ್ಲಿಂದ ಎಷ್ಟು ಜೀವ ಬಂತು ಗೊತ್ತಾಯ್ತಾ? ಅಂದಿದ ಅರ್ಥ ಗೋವಿಗೆ ಇನ್ನೊಬ್ಬರು ಬದುಕಿಸೋ ಶಕ್ತಿ ಇದೆ, ನೆನಪಿರಬೇಕು. ಗೋವನ್ನು ಇನ್ನೊಬ್ಬರಿಗೆ ಬಸ್ಸು ಶಕ್ತಿ ಇರೋದ್ರಿಂದ ನಾವು ಒಂದು ಗೋವನ್ನು ನಾವು ಕಾಪಾಡಿದರೆ 1,000 ಜನಗಳನ್ನು ಕಾಪಾಡಿದ ಪುಣ್ಯ ಬರ್ತದೆ. ಜೊತೆಗೆ ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಗೋಮೂತ್ರದ ಚಿಕಿತ್ಸೆ ಅತಿ ಶ್ರೇಷ್ಠವಾದಂಥ ಚಿಕಿತ್ಸೆ. ಎಷ್ಟೋ ಅಂತ ಇತ್ತೀಚೆಗೆ ತುಂಬಾ ಪ್ರಸಂಗ ಹೇಳಿದ್ದೀನಿ, ತುಂಬಾ ದಿನಕ್ಕೆ ಅದು ವರ್ಕೌಟ್ ಆಗಿದೆ. ಗೊತ್ತಾಯ್ತು? ತುಂಬಾ ದಿನ ಒಂದು ದೃಷ್ಟಾಂತ ಹೇಳಿದೆ ಅಷ್ಟೇನೆ. ತುಂಬಾ ಜನರಿಗೆ ಗೋಮೂತ್ರದ ಚಿಕಿತ್ಸೆಯಿಂದ ಅತ್ಯುತ್ತಮ ಪರಿಣಾಮ ಬಂದಿದೆ. ಅನೇಕವಾದ ರೋಗಗಳು ಡಯಾಬಿಟಿಸ್ ಕಂಟ್ರೋಲ್ ಬರುತ್ತಾರೆ. ಗೊತ್ತಾಯ್ತಾ? ಇನ್ಸುಲಿನ್ ಪಡೆಕ್ಟ್ ಮಾಡಿದ ಸಾಮರ್ಥ್ಯ ಅದು ಅದಕ್ಕಿದೆ. ಹೇಳಿದ್ನಲ್ಲ, ಬರೀ ಗೋಮೂತ್ರ ಒಂದಕ್ಕೆ 167 ರೋಗ ವಾಸಿ ಮಾಡೋ ಶಕ್ತಿ ಇದೆ ಅಂದರೆ ನಿಜವಾಗಲೂ ಕಾಮಧೇನು, ಕಾಮಿಸಿದನ್ನು ಕೊಡೋದೇನು ಅಂತ ಅರ್ಥ. ಅದೇ ನಿಮಗೆ ನಿಷ್ಕಾಮ ಅದೇ ಬಗ್ಗೆ ಕಾಮನೆ ಹೋಗಿದೆ, ಪಂಚಿತೆ ಆಗಿದೆ ಅಷ್ಟೇ. ಏನು ಕಾಮಿಸಿದ್ರು ಅದು ಕೊಡುತ್ತೆ, ಅದು ಬೇಕು ಅನ್ನೋ ಕಾಮನೆ ನಮಗೆ ಬಂದಿಲ್ಲ ಅನ್ನೋದೇ ದುರ್ದೈವ. ಅದಾಗಬಾರದು ಅಂತಲೇ ಕಾರ್ಯಕ್ರಮ ನಡೆದಿದೆ. ಇದಕ್ಕೆಲ್ಲ ಒಳ್ಳೆ ಉತ್ಸಾಹದಿಂದ ಭಾಗವಹಿಸಿದ್ದೀರಿ. ಇನ್ನೊಮ್ಮೆ ಕಾರ್ಯಕ್ರಮ ಮಾಡಿದಾಗ ಇನ್ನೂ ಎಲ್ಲರನ್ನು ಸಹ ಸೇರಿಸಿಕೊಂಡು ಬಹಳ ವ್ಯಾಪಕವಾದ ರೀತಿಯಲ್ಲಿ ನನಗನ್ಸುತ್ತೆ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ ಅಲ್ಲೋ ಅಂತಲ್ಲಿ ಇಂಥ ಕಾರ್ಯಕ್ರಮ ಯೋಜನೆ ಮಾಡಬೇಕು ಒಂದ್ಸಲ ಗೊತ್ತಾಯ್ತು. ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ ಅಲ್ಲಿ ಮಲ್ಲೇಶ್ವರ ಗ್ರೌಂಡ್ಸ್ ಅಂತಲ್ಲಿ ಮಾಡಿದರೆ ಹೆಚ್ಚು ಜಾಗೃತಿ, ಇನ್ನೂ ಹೆಚ್ಚಾಗಿ ಜಾಗೃತಿ ಬರುತ್ತೆ. ಗೋವುಗಳು ಎಲ್ಲ ಹಿಂದುಗಳಿಗೂ ಸಮಾನವಾಗಿ ಪೂಜೆ ಇರೋ ಒಂದು ಅಂಶ ನಮ್ಮನ್ನು ಇನ್ನೊಂದು ಪ್ಲಸ್ ಪಾಯಿಂಟ್. ಕೆಲವರಿಗೆ ಒಂದೊಂದಾಗುತ್ತೆ ಒಂದೊಂದಾಗೋದಿಲ್ಲ, ಆದರೆ ಗೋವುಗಳ ಬಗ್ಗೆ ಮಾತ್ರ ಎಲ್ಲ ಹಿಂದುಗಳ ಭಾವನೆ ಒಂದೇ ರೀತಿ ಇದೆ. ಅವರಿಗೆ ತಿಳುವಳಿಕೆ ಇಲ್ಲ ಅಷ್ಟೇನೆ. ಈಗ ಆ ತಿಳುವಳಿಕೆ ಕೊಡತಕ್ಕಂಥ ಕೆಲಸಕ್ಕೆ ವ್ಯಾಪಕವಾದಂಥ ಒಂದು ವೇದಿಕೆ ಸಿದ್ಧವಾಗಲಿಕ್ಕೆ ಇದು ಒಂದು ನಾಂದಿ ಅಂತ ಅಷ್ಟೇ ಭಾವಿಸ್ತೇನೆ. ಮುಂದೆ ಶ್ರೀಪಾದಂಗಳವರ ಕಾರ್ಯಕ್ರಮಕ್ಕೆ ಆಗಮಿಸಿಬಿಟ್ಟು ಅದರಲ್ಲೂ ಕೂಡ ವಿಶೇಷ ರೀತಿಯಲ್ಲಿ ಜಾಗೃತಿಗೆ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ
ಅದನ್ನು ಕೊಲ್ಲುವ ಹೊತ್ತಿಗೂ ಕೂಡ ಅನೇಕ ಮಾತು ಬಂತು. ನಮ್ಮ ರಮೇಶ್ ರಾಯರು ಒಂದು ಪ್ರಸಂಗವನ್ನು ಒಂದು ಸಮಯದ ಸಂದರ್ಭದಲ್ಲಿ ಹೇಳಿದರು. ಇಬ್ಬರು ಮಾಂಸಾಹಾರಿಗಳು, ಅವರವರೊಳಗೆ ಒಂದು ಮಾತುಕತೆ ಬಂದಿತ್ತು. ನೀವು ಪ್ರಾಣಿ ಹತ್ಯೆ ಮಾಡ್ತೀರಿ, ನಿಮ್ಗೆ ಪಾಪ ಬರುತ್ತೆ, ಹಾಗೆ ಬರುತ್ತೆ ಹೀಗೆ ಬರುತ್ತೆ, ನಿಮ್ಗೆ ಬರೋದಿಲ್ವೋ? ನಾವು ಅದನ್ನು ಕೊಲ್ಲುವಾಗಿಲ್ಲ, ಹಾಗೆ ಅವು ಚಿತ್ರಹಿಂಸೆ ಮಾಡಿ ಕೊಲ್ಲೋದಿಲ್ಲ. ಅದರ ಪ್ರಧಾನ ನಾಳೆ ಏನುಂಟಲ್ಲ, ಅದನ್ನ ರಕ್ತದ ನಾಳನ್ನು ಕತ್ತರಿಸ್ತೇವೆ, ರಕ್ತ ಎಲ್ಲ ಸೋರಿ ಹೋದಾಗ ಅದು ನಿಶಕ್ತ ಆಗಿರುತ್ತೆ, ಮತ್ತು ಅದನ್ನು ಕುಂದ್ರೆ ಅದಕ್ಕೆ ನೋವಿನ ಅರಿವಾಗೋದಿಲ್ಲ. ರಮೇಶ್ ರಾಯರು ಮಾಂಸಾಹಾರಿಗಳು ಅವರವರೇ ಮಾತಾಡಿಕೊಂಡದ್ದು, ಅವರ ಬಾಯಲ್ಲೇ ಈ ಮಾತು ಬಂತು. ಆ ರಕ್ತದ ಪ್ರಧಾನ ಆಳ ಏನಿದೆಯಲ್ಲ ಅದನ್ನು ಕತ್ತರಿಸಿಬಿಡ್ತೀವಿ, ರಕ್ತ ಎಲ್ಲ ಪೂರ ಸೋರಿ ಹೋಗುತ್ತಾದ್ರೆ ಮತ್ತೆ ಅದನ್ನು ಸ್ಟೇಜ್ ಆಗಿಬಿಡುತ್ತೆ, ಆಮೇಲೆ ಕುಂದ್ರೆ ಅದಕ್ಕೆ ನೋವಿನ ಅರಿವಾಗೋದಿಲ್ಲ. ಎಷ್ಟು ಹಿಂಸೆ ಕೊಡ್ತೇವೆ ಅನ್ನೋದ್ರ ಬಗ್ಗೆ ಕೆಲವು ಸ್ಯಾಂಪಲ್ಗಳು. ಆ ಗೋಮೂತ್ರದ ಸೇವನೆಯಿಂದ ಹೇಗೆ ರೋಗ ಪರಿಹಾರ ಆಗುತ್ತೆ ಅಂತ ಹೇಳಿದ್ರು. ನಮ್ಮ ಗೋಶಾಲೆಯ ಅದೇ 25 ವರ್ಷಗಳ ಪ್ರಾರಂಭದಲ್ಲಿ ಪ್ರಾರಂಭ ಮಾಡಿದ ಗೋಶಾಲೆ ಏನಿದೆ ಅಲ್ಲಿದ್ದವರು ಮ್ಯಾನೇಜರ್ ಅವರು, ಅವರಿಗೊಂದು ಏನೋ ಹೊಟ್ಟೆಯಲ್ಲಿ ಹುಣ್ಣಾಗಿ ರೋಗ ಬಂತು, ಪೂರ್ಣ ಸ್ಟೇಜ್ ಆಗಿಬಿಟ್ರು. ಮಣಿಪಾಲಕ್ಕೆ ಕೋಮಾ ಸ್ಥಿತಿಯಲ್ಲಿ ಮಣಿಪಾಲಕ್ಕೆ ಹೋಗಿದ್ದಾರೆ. ಇದು ಉಪಯೋಗ ಇಲ್ಲ, ತಗೊಂಡು ಹೋಗಿ ಅಂತ ಹೇಳಿಕೊಂಡು ವಾಪಸ್ ಕಳಿಸಿದ್ದಾರೆ. ಹಾಗೆ ಬಂದವರನ್ನು ಆ ಗೋಶಾಲೆಯಲ್ಲಿ ಅವ್ರ ರೂಮ್ ಅಲ್ಲೇ ಇದೆ ಉಳ್ಕೊಂಡ್ರು. ಒಬ್ಬ ಆಯುರ್ವೇದ ಪಂಡಿತರು ಅವ್ರು ಬಂದರು, ನಮ್ಮಲ್ಲೇ ಇದ್ದುಕೊಂಡು ಆ ಉಡುಪಿಯ ಕಾಲೇಜಲ್ಲಿ ಕಲಿತವರು. ಗೋಮೂತ್ರದನ್ನು ಚಿಕಿತ್ಸೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಗೋಮೂತ್ರದ ಚಿಕಿತ್ಸೆ ಇನ್ನು ಜ್ವರ ಪರಿಹಾರಕ್ಕೆ ಭಾಗವತದಲ್ಲಿ ಬಂದಿರತಕ್ಕಂಥ ಜ್ವರ ಪರಿಹಾರ ಮಂತ್ರವನ್ನು ತಲೆ ಮೇಲೆ ಕೈ ಜಪ ಮಾಡೋದು ಚಿಕಿತ್ಸೆ ಮಾಡಿದರು. ಅಲ್ಲಿರುವಂತಹ ಗೋಮೂತ್ರನ ತಗೊಂಡು ಬಂದು 7 ಪದ್ರದ ಬಟ್ಟೆಯಲ್ಲಿ ಸೋಸಿ ನಿತ್ಯ ಇಷ್ಟು ಆ ಪ್ರಮಾಣದಲ್ಲಿ ಕುಡಿಸೋದು. ಸುಮಾರು 2 ತಿಂಗಳಲ್ಲಿ ಪೂರ ಪರಿಹಾರ ಆಯಿತು, ಗೋಮಾಸಿಂದ ಪೂರ ಹೊರಬಂದಿದ್ದಾರೆ. 2 ತಿಂಗಳಲ್ಲಿ ರೋಗೆಲ್ಲ ವಾಸಿ ಆಯಿತು. 6 ತಿಂಗಳಲ್ಲಿ ಪುನಃ ಯಥಾಸ್ಥಿತಿ ದಷ್ಟಪುಟ್ಟ ವ್ಯಕ್ತಿಯಾಗಿ ಇವತ್ತಿಗವರು ಶಿವಮೊಗ್ಗದಲ್ಲಿ ಅವರ ಅಧ್ಯಾಪಕರವರು ಅವರು ಅಧ್ಯಾಪನ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಕೋಮಾಸ್ಥಿತಿಯಲ್ಲಿ ಹೋಗಿ ಇಲ್ಲ ಇದು ಉಪಯೋಗ ಇಲ್ಲ ಅಂತ ಹೇಳಿಕೊಂಡು ಮರಳಿ ಬಂದಂತಹ ವ್ಯಕ್ತಿ ಗೋಮೂತ್ರದ ಚಿಕಿತ್ಸೆಯಿಂದಾಗಿ ಸಂಪೂರ್ಣ ಗುಣಮುಖರಾಗಿದ್ದಾರೆ. ಇದು ಆ ಗೋವಿನ ಮಹತ್ವ ಎಷ್ಟು ಹೇಳಿದ್ರೆ ನಾವು ಸ್ವತಃ ಯಾರು ಅಲ್ಲಿ ಹೀಗಂತೆ ಇಲ್ಲಿ ಹೀಗಂತೆ ಅಲ್ಲ, ಪ್ರತ್ಯಕ್ಷವಾಗಿ ನಾವು ಕಂಡಿರುವಂತ.
ಶ್ರೀಗಳವರು ಹೇಳಿದಂತೆ ಅತ್ಯಂತ ಅಪೂರ್ವವಾದಂತಹ ಕಲ್ಪ ಕಾಮಧೇನು ಅಂದ್ರೆ ಕಾಮಧೇನುನೆ ವೈದತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಇದ್ದಾಗಿದೆ ಅಂತ ಒಂದು ಕಾರ್ಯಕ್ರಮಕ್ಕೆ ಶ್ರೀಗಳವರು ಅನುಗ್ರಹ ಮಾಡಿದ್ದಾರೆ. ಡಾಕ್ಟರ್ ಅನಿಲ್ ಸಾಂಗ್ರಿಯವರು ಮತ್ತು ಶ್ರೀಪಾದವರು, ಅವರು ಡಾಕ್ಟರ್, ಇವರು ಸಂಗೀತನು ಅನೇಕ ರೀತಿಯಲ್ಲಿ ಪರಿಣತನು. ಇವತ್ತು ಡಾಕ್ಟರ್ಸ್ ಅಂದ್ರೆ ನಾಸ್ತಿಕರಾಗಿರ್ತಾರೆ ಸಾಮಾನ್ಯಕ್ಕೆ, ಸಂಗೀತಗಾರರು ಕುಡುಕರಾಗಿರ್ತಾರೆ ಸಾಮಾನ್ಯ, ಅದು ಸಾಮಾನ್ಯ ಪದ್ಧತಿಯ ಇಷ್ಟಂತೆ ಹೇಳಿದ್ರು. ಸಂಗೀತದಿಂದ ಮನಃಶಾಂತಿ ಸಿಗ್ತದೆ ಅಂತಂದು ಹೇಳಿ ನಾವು ಹೇಳಿದರೆ ಸಂಗೀತಗಾರಿಗೆ ಕುಡಿದ್ರಿಂದ ಮನಃಶಾಂತಿ ಸಿಗ್ತದೆ ಅಂತ ಆಗೋಗ್ಬಿಟ್ಟಿದೆ. ಅವ್ರ ಸಂಗೀತಕ್ಕೆ ಅವ್ರ ಮನಃಶಾಂತಿ ಅವರಿಗೆ ನಂಬಿಕೆ ಇಲ್ಲ, ತಾವು ಕೊಡು ಶಾಂತಿ ಕೆಲಸಕ್ಕೆ ಪ್ರಸಿದ್ಧ ಸಂಗೀತಗಾರ ಹಣೆ ಬರ. ಆದರೆ ಈ ಡಾಕ್ಟರ್ ಆಗಿ ದೇವರನ್ನು ನಂಬುತ್ತಾರೆ, ವಿಶೇಷ ಬದ್ಧ ಸಿದ್ಧಾಂತವನ್ನ ಅನುಸರಣೆ ಮಾಡ್ತಾರೆ ಎಂಬುದು ಇವರಿಬ್ಬರ ದೊಡ್ಡ ವೈಶಿಷ್ಟ್ಯ. ಸಂಗೀತದಲ್ಲೂ ಇದ್ದು ವೈದ್ಯಕೀಯದಲ್ಲಿ ಇದ್ದು ಕೇವಲ ಸೇವಾ ಪ್ರವೃತ್ತಿಯಿಂದ, ಅದು ಬಹಳ ಮುಖ್ಯ, ಅವರು ಹಣಕಾಸುಗಳಿಗೋಸ್ಕರ ಅಲ್ಲ ಸೇವಾ ಪ್ರವೃತ್ತಿಯಿಂದ ಇಷ್ಟು ಕೆಲಸ ಮಾಡ್ತಾರೆ. ಅವರು ನಮ್ಮ ಕಾರ್ಯಕ್ರಮ 2ನೇ ಬಾರಿ ಬರ್ತಿರೋದೀಗ, ಹಿಂದೊಮ್ಮೆ ಈ ಕಾರ್ಯಕ್ರಮ ಸಂಗೀತದ ಬಗ್ಗೆ ವಿಶೇಷವಾಗಿ ನಡೆದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇದೇ ಪ್ರಾಯೋಗಿಕವಾದಂತಹ ರೀತಿಯಲ್ಲೇ ಅವರು ಉಪನ್ಯಾಸ ನಡೆಸಿಕೊಟ್ಟಿದ್ರು, ಇವತ್ತು ಸಹ ನಡೆಸಿಕೊಟ್ಟಿದ್ದಾರೆ. ಇದೇ ರೀತಿ ಅವರು ಪುನಃ ಪುನಃ ಸೂಕ್ತ ಸಮಯದಲ್ಲಿ ಆಗಮಿಸಬೇಕು, ಸಹಕಾರ ಕೊಡಬೇಕು ಅಂತ ಅವರನ್ನು ಕೇಳ್ತಾ, ತಮ್ಮೆಲ್ಲರಿಗೂ ಕೂಡ ಬಹಳ ಹೊತ್ತಾದರೂ ಕೂಡ ಒಳ್ಳೆ ಉತ್ಸಾಹದಿಂದ ಈಗಲೂ ಕೂಡ ಮತ್ತೆ ಉಪನ್ಯಾಸ ಶುರುವಾಗ ಸ್ಥಿತಿಯಲ್ಲಿದ್ದಾಗಿದ್ದೀರಿ, ಹೆಚ್ಚು ಕಡಿಮೆ ಈಗಾಗಲೇ ಫ್ರೆಶ್ ಆಗಿದ್ದೀರಿ ಅಂದ್ರೆ ಸಂಗೀತ ಚಿಕಿತ್ಸೆ ಹಾಗೂ ಈ ಪ್ರವಚನ ಚಿಕಿತ್ಸೆ ಕೂಡ ಮನುಷ್ಯರಿಗೆ ಉತ್ಸಾಹ ಕೊಡ್ತದೆ ಅಂತೇಳಿ ನಿದರ್ಶನ ಇದು. ಒಂದು ಪ್ರವಚನ ಯಾವುದೋ ಕಡೆ ಬೋರ್ ಆಗಿ ಬೋಧ, ಇಷ್ಟೊಂದು ಸಿನಿಮಾ ಕೂಡ ಯಾರು ನೋಡೋದಿಲ್ಲ, 2 ತಾಸು ಇದು ಮಾಡಿಬಿಡ್ತಾರೆ ಅಷ್ಟೊತ್ತಿಗೆ, ಅದಕ್ಕಿಂತ ಜಾಸ್ತಿ ಆಗಿದ್ರೆ ಕೇಳ್ತಿದ್ದೀರಿ ಅಂತ ಹೇಳಿದರೆ ಇದೇ ಒಂದು ಪ್ರಭಾವ ಅಂತ ಹೇಳ್ತಾ ಪರಮಪೂಜ್ಯ ಶ್ರೀಪಾದರು ಡಾಕ್ಟರ್ ಸಾಂಗ್ಲಿ ಮತ್ತು ಡಾಕ್ಟರ್ ಶ್ರೀಪಾದ್ ಅವರಿಗೆ ಅನುಗ್ರಹ ಮಂತ್ರಾಶ್ರಯ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಇವತ್ತು ಶ್ರೀಗಳವರಿಗೆ ಕೃತಜ್ಞತಾಪೂರ್ವಕವಾದ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತೇನೆ.